ಪ್ರತಿಭೋಜ್ಯಂ ರಥಾಮೃತಂಚ ದೋರ್ಭ್ಯಾಂ ದಧಾನಂ ಅಖಿಲೈಶ್ಚ ಸುರೈಃ ಸಮೇತಂ ಶೀತಾಂಶುಮಂಡಲಗತಂ ರಮಯಾ ಸಮೇತಂ. ಧ್ಯಾಯೇ ಸುಶುಕ್ಲಂ, ಒಳ್ಳೆ ಬಿಳಿ ಬಣ್ಣದ ರೂಪ ಅದು. ಯಾಕೆ ದಧಿವಾಮನ ಮೊಸರು ಯಾವ ಬಣ್ಣದಲ್ಲಿರಬೇಕು? ಸೊ ಮೊಸರು ಬಿಳಿ ಬಣ್ಣ ಇರೋದಕ್ಕಿದಲ್ಲ, ಈ ರೂಪ ಇಟ್ಟಿರೋದಕ್ಕೆ ಮೊಸರು ಏನಾಗಿದೆ? ಬಿಳಿ ಬಣ್ಣ ಹೊಂದಿದೆ. ಇಲ್ಲದವ್ರು ಬಣ್ಣಕ್ಕೆ ತಕ್ಕಂತೆ ದೇವರು ಇರಬಾರ್ದು, ದೇವರು ಕೊಟ್ಟಂತೆ ಅದಿರಬೇಕು. ಅರವಿಂದ ದಳಾಯತಾಕ್ಷಂ, ಅರವಿಂದ ದಳ ಕಮಲ ದಳಾಯತಾಕ್ಷ. ಸೌವರ್ಣ ಪಾತ್ರ ದಧಿ ಭೋಜ್ಯಂ ಅಥಾಮೃತಂಚ, ಸೌವರ್ಣ ಪಾತ್ರ ದಧಿ ಭೋಜ್ಯಂ, ಸುವರ್ಣ ಪಾತ್ರದಲ್ಲಿ ದಧಿ ಇಟ್ಕೊಂಡಿದ್ದಾರೆ ಪರಮಾತ್ಮ. ಅಥವಾ ಇನ್ನೊಂದು ಕೈಯಲ್ಲಿ ಅಮೃತ ಇಟ್ಕೊಂಡಿದ್ದಾರೆ, ಒಂದು ಕೈಯಲ್ಲಿ ಅಮೃತ, ಒಂದು ಕೈಯಲ್ಲಿ ದಧಿ. ದೋರ್ಭ್ಯಾಂ ದಧಾನಂ ಅಖಿಲೈಶ್ಚ ಸುರೈಃ ಸಮೇತಂ, ಎಲ್ಲ ದೇವತೆಗಳು ಆತನ ಸುತ್ತ ನಿಂತು ಸ್ತೋತ್ರ ಮಾಡ್ತಾ ಇದ್ದಾರೆ. ಸೀತಾಂಶು ಮಂಡಲ ಗತಂ, ಚಂದ್ರಮಂಡಲದ ಮಧ್ಯೆ ಇರತಕ್ಕಂಥ ಚಂದ್ರನು ಬೆಳಗಿದ್ದಾನೆ. ಚಂದ್ರ ಬೆಳಗಿದ್ದಾನೆ, ರೂಪ ಬೆಳಗಿದೆ, ದಧಿ ಬೆಳಗಿ, ಅಧಿಷ್ಠಾನನೂ ಬೆಳಗಿದೆ, ದೇವರೂಪಗಳು ಬೆಳಗಿದೆ. ಆ ಥರ ಒಂದು ಕಾಂಬಿನೇಷನ್. ಸೀತಾಂಶು ಮಂಡಲ ಗತಂ ರಮಯಾ ಸಮೇತಂ, ಜೊತೆಗೆ ಮಹಾಲಕ್ಷ್ಮಿ ದೇವಿ ಪ್ರತಿಯೊಂದು ಅವತ್ತು ಮಂತ್ರಕ್ಕೆ ಹೇಳಬೇಕಾದ್ರೆ ರಮಯಾ ಸಮೇತಮ್ಮ ಸೇರಿಸೇ ಹೇಳ್ತಾರೆ. ಅಕಸ್ಮಾತ್ ಹೇಳದೆ ಹೋದರೆ ಅಂಡರ್ಸ್ಟುಡ್ ಅಂತ ಅರ್ಥ, ಎಲ್ಲಾದರೂ ಹೇಳದೆ ಹೋದರೆ ಅಂಡರ್ಸ್ಟುಡ್, ಅಷ್ಟು ಹೇಳಿದ ಮೇಲೆ ತಿಳ್ಕೋಬೇಕು ಅಂತ ಅರ್ಥ. ದಧಿ ಎಲ್ಲಿದೆ? ಅನ್ನ ಎಲ್ಲಿ ಹೇಳಿದ್ದಾರೆ ಇಲ್ಲಿ? ದಧಿ ಭೋಜ್ಯಂ ಅಂದ್ರೆ ಏನರ್ಥ? ದಧಿ ಮುಂದೆ ನೋಡಿ, ದಧಿ ಭೋಜ್ಯ ಎರಡರ್ಥ ಅದಕ್ಕೆ. ದಧಿ ಅನ್ನನೂ ಆಗ್ಬೋದು, ದಧಿ ಭಕ್ಷಣಕ್ಕೆ ಯೋಗ್ಯವಾದದ್ದೇ ದಧಿ ಭೋಜ್ಯ. ಸುಭೋಜ್ಯ ವಸ್ತು ಅಂತಾರಲ್ಲ ಹಾಗೆ, ಗೊತ್ತಾಯ್ತಾ? ದಧಿನೇ ಭೋಜ್ಯ. ದಧ್ಯನ್ನೂ ಆಗ್ಬೋದು, ಬರೀ ದಧಿನೂ ಆಗ್ಬೋದು. ಅದಕ್ಕೆ ದಧ್ಯನ್ನ ವಾಮನ ಅಲ್ಲ, ದಧಿ ವಾಮನ ಅಷ್ಟೇಳೋದಕ್ಕೂ ಬರೋದು. ದಧಿ ಅಂತ ಉಪಯೋಗಿಸಿದ್ದಾರೆ, ದಧಿ ಅಂತ ಯಾಕೆ ಹೇಳಿದಾರೆ ಅಂದ್ರೆ ದಧಿ ಅಂತ ಇಲ್ಲಿ ಬಂದಿದೆ. ಧ್ಯಾಯೇ ಇದೆ, ಅದಕ್ಕೆ ವಾಮನ ದಧಿ ಮಾತ್ರ ನೋಡಿದಾಗಲ್ಲ ವಾಮನ ರೂಪ ಪರಮಾತ್ಮನನ್ನು ಧ್ಯಾನ ಮಾಡಿದರೆ ಆಯಿತು. ಗೌರ ಅಂತ ಹೇಳಿ ಬಿಳಿ ಅಂತ ಹೇಳಿದಾರಲ್ಲ, ಶುಕ್ಲ ವೈಟ್. ಸುಶುಕ್ಲಮಿತ್ಯನೇನ ಅತಿಶುಭ್ರ ವರ್ಣತ್ವ ಮುಚ್ಚತೆ. ಸುಶುಕ್ಲಂ ಅಂತ ಹೇಳಿದ್ರಿಂದ ಅತಿಶುಭ್ರ, ಬ್ರೈಟ್ ವೈಟ್, ವೈಟು ಬ್ರೈಟ್ ವೈಟ್, ಅದನ್ನು ಹೇಳೋದಕ್ಕೆ ಸುಶುಕ್ಲ ಅಂತ ಕರೆದಿದ್ದಾರೆ. ದಧಿ ಮಿಶ್ರ ಜವನ್ನಂ, ದಧಿರಿಂದ ಯಾವುದೇ ಭೋಜ್ಯ ಪದಾರ್ಥ ಸಾಯಿದ್ರು ದಧಿ ಎದ್ಬಿಟ್ರೆ ಆಗಿರುತ್ತೆ, ದಧಿಗೆ ಅದು ಇಂಪಾರ್ಟೆನ್ಸ್. ಸೌ ದಧ್ಯನ್ನೂ ಆಗ್ಬೋದು, ದಧಿಯುಕ್ತ ಅನ್ನ ಯಾವುದಾದ್ರೂ ಆಗ್ಬೋದು, ಬಟ್ ಅದೇ ಭೋಜ್ಯ. ಸೌವರ್ ಬರೀ ದಧಿ ರೂಪವಾದ ಅನ್ನನೂ ಆಗ್ಬೋದು, ಬರೀ ದಧಿ ಅಷ್ಟೇ. ಸೌವರ್ಣಂ ಪಾತ್ರಂ ತತ್, ಅದಕ್ಕೆ ಕೃಷ್ಣ ಬರೀ ಮೊಸರೇ ತಿಂತಿದ್ದ, ಮೊಸರನ್ನ ಅಲ್ಲ, ಬರೀ ಮೊಸರೆ. ಇನ್ನು ಹಾಕಿಲ್ಲ ಅಂತ ಹೇಳಾಗಿಲ್ಲ, ಮೊಸರೆ ಬರೀ ಮೊಸರೇ ಹೋಗ್ಬೋದು. ಸೌವರ್ಣ ಪಾತ್ರಂ ಅಮೃತಂ, ಈ ಉತ್ತರ ಭಾರತಕ್ಕೆ ಹೋದರೆ ಗೋಕುಲ ಅಲ್ಲೆಲ್ಲ ಹೋದರೆ ಮಡಿಕೆಯಲ್ಲಿ ಡೈರೆಕ್ಟ್ ಮೊಸರೆ ಕೊಡ್ತಾರೆ, ಅದು ಭಾರಿ ಚೆನ್ನಾಗೂ ಇರೋದು, ಅದು ಅದರಲ್ಲಿ ಹಾಕಿ ಹಾಗೆ ಹೆಪ್ಪಾಗ್ತಾರೆ. ಅದರಿಂದ ಈ ಸುರಿದ್ರೆ ಒಟ್ಟಿಗೆ ಹಾಗೆ ಬೀಳುತ್ತದೆ, ಒಂದೇ ಇದ್ದಿದ್ದ ಚಾಕಲು ಕೊಯ್ಯೋದು ಅಂತಾರಲ್ಲ ಆಟ, ಅಷ್ಟು ಅಷ್ಟು ಚೆನ್ನಾಗಿರುತ್ತೆ. ದುರ್ಭ್ಯಾಮ್ ದಧಾನಮಿತ್ಯನೇನ ದಧ್ಯನ್ಯ ಪಾತ್ರಂ ಏಕೇನ ಹಸ್ತೇನ ಅನ್ನೇನ ಅಮೃತ ಪಾತ್ರವಿತಿ ದ್ವಿಭುಜತ್ವಂ ಲಭ್ಯತೆ. ಇಲ್ಲಿ ನೋಡಿ ಧನ್ವಂತರ ರೂಪ, ಈಗ ಇದು ಕೂಡ ಹಾಗೇನೆ, ಎರಡು ಕೈ ರೂಪ ಇದು, ಒಂದು ಕೈಯಲ್ಲಿ ದಧಿ, ಇನ್ನೊಂದು ಕೈಯಲ್ಲಿ ಸುವರ್ಣ ಪಾತ್ರ, ಅಮೃತ ತುಂಬಿದೆ. ಇದರ ಎರಡು ಸುವರ್ಣ ಪಾತ್ರಗಳೇ, ಅಲ್ಲಿ ಅಮೃತ ಇದೆ, ಇಲ್ಲಿ ದಧಿ ಇದೆ. ಸೀತಾಂಶು ಮಂಡಲ ಗತಂ ಇತ್ಯನೇನ ಚಂದ್ರಮಂಡಲೇ ಧ್ಯಾನ ಮುಕ್ತಂ ವೇದಿತವು, ಚಂದ್ರಮಂಡಲ ಧ್ಯಾನ ಮಾಡಬೇಕು ಅಂತ ಅರ್ಥ. ರುಗ್ಮಪಾತ್ರಸ್ಥಬನ್ನಂ ಸುಲತೆಭಾಂಡಂ ಪಾಣಿನಾದಕ್ಷಿಣೇನ ಕಲಶಮರುತಪೂರ್ಣಂ ವಾಮಹಸ್ತೇ ದಧಾನಂ ಇತಿ ವಾಮನ ಪುರಾಣ ವಾಕ್ಯಾತ್. ಇದು ಸಂಬಂಧಪಟ್ಟಂತೆ ವಾಮನ ಮಂತ್ರ ಇದು, ಆಚಾರ್ಯ ಹೇಳಿದರು ತಂತ್ರಸಾರದ್ದು, ವಾಮನ ಪುರಾಣದಲ್ಲಿ ಹೀಗೆ ಇದೆ ಅಂಥೇಳಿ ಒಂದು ವಾಕ್ಯನ ಕೋಟ್ ಮಾಡ್ತಾರೆ. ಗುರುವರ್ಥ ದೀಧಿ ಪರ ಪಯ ಕೀಲಾಲಮೃತಮ್ ಅಂತ ಕೋಶ. ರುಗ್ಮಪಾತ್ರಸ್ಥಮನ್ನಂ ಸುಲಲಿತ ದಧಿಖಂಡಂ ಪಾಣಿನಾ ದಕ್ಷಿಣೇನಾ ಕಲಶ ಬಲಗೈ ಅಂತ ಅದು ವಿಶೇಷಾಂಶ. ಅದು ಎಡಗೈಯಲ್ಲಿ ಅಮೃತ, ಒಂದು ಕೈಯಲ್ಲಿ ಮೊಸರು, ಒಂದು ಕೈಯಲ್ಲಿ ಮೊಸರಿನ ಪಾತ್ರೆ, ಒಂದು ಕೈಯಲ್ಲಿ ಅಮೃತ ಅಂತ ಹೇಳಿದರು. ಇಲ್ಲಿ ಹೇಳಬೇಕಾದ್ರೆ ಯಾವ ಕೈಯಲ್ಲಿ ಏನೋ ಅಂತ ಕ್ಲಾರಿಟಿ ಇದೆ. ಅದು ಎಡಗೈಯಲ್ಲಿ, ಅದು ಬಲಗೈಯಲ್ಲಿ ಕಲಶ ಅಮೃತಪೂರ್ಣಂ ವಾಮಹಸ್ತೇ ದಧಾನ. ಎಡಗೈಯಲ್ಲಿ ಅಮೃತ, ಬಲಗೈಯಲ್ಲಿ ದಧಿ, ಅದು ವಿಶೇಷಾಂಶ. ಅದರ ವ್ಯಾಖ್ಯಾನದಲ್ಲಿ ಏನೋ ಕೊಟ್ಟಿದ್ದಾರೆ ಅಂತ ನೆಗ್ಲೆಕ್ಟ್ ಮಾಡಾಗಿಲ್ಲ, ಒಂದು ಪಾಯಿಂಟ್ ಇರೋ ಕ್ಲಾರಿಟಿ ಬರೋದಕ್ಕೋಸ್ಕರ ಕೊಟೇಶನ್ ಕೊಟ್ಟರು ಅವರು. ಧ್ಯಾನ ಪ್ರಕಾರ ಮಹ ಧ್ಯಾಯೇ ದಿತಿ ಅತಿ ಧವಲ ವರ್ಣಂ ಸೌವರ್ಣ ಪಾತ್ರ ದಿಭೋಜ್ಯಂ ದಧಿ ಮಿಶ್ರ ಅನ್ನಂ ಅಮೃತಂ ವಾ ಅಮೃತಂಚ ದೋರ್ಭ್ಯಾಂ ದಧಾನಂ ಅನ್ನ ದ್ವಿಭುಜತ್ವ ಮುಕ್ತಂ ಭವತಿ. ಅಮೃತಂ ಸ್ವಯಂ ಉದ್ದೇಶಯುಕ್ತ ಸಹೃದಯೋ ಮನು ಸತಾರೋ ಅಷ್ಟಾಕ್ಷರೋ ಅಂಗಾನಿ ಪದೈರ್ವ್ಯಸ್ತೈ ಸಮಸ್ತಕೈ. ವಾಮನ ಮಂತ್ರ ಅಷ್ಟಾಕ್ಷರ ಮಂತ್ರ ಅಂತೇಳಿ, ಸತಾರೋ ಅಷ್ಟಾಕ್ಷರ ಏನದು? ಓಂ ಓಂ ವಾಮನಾಯ ನಮಃ, ಓಂ ವಾಮನಾಯ ನಮಃ. ವಾಮನಾಯ ನಮಃ ಎಷ್ಟು? ವಾಮನಾಯ ನಾಲ್ಕು, ನಮಃ ಆರು, ಓಂ ಏಳು, ಓಂ ಎಂಟು. ರೀತಿ ಕೆಲವಲ್ಲಿ ಓಂ ಸೇರಿಸೋದಿಲ್ಲ, ಇಲ್ಲಿ ಸೇರಿಸಿಡಿದ್ದಾರೆ. ಅಷ್ಟಾಕ್ಷರ ಅಂತ ಹೇಳಿದ ಮೇಲೆ ಎಂಟಾಯ್ತು. ಓಂ ಒಮ್ ಎರಡು ಬಿಟ್ಟರೆ ಷಡಕ್ಷರ ಆಗುತ್ತೆ. ಕೆಲವು ಬೀಜಾಕ್ಷರ ಹೇಳೋದಿಲ್ಲ, ಕೆಲವು ಹೇಳ್ತಾರೆ. ತಥೋ ಹೃದಯ ನಮಶಬ್ದ, ಹೃದಯ ನಮಶಬ್ದ, ಹೃದಯ ಅಂತ ಎಲ್ಲಿ ಹೇಳ್ತಾರೋ ನಮಶಬ್ದ ಅಂತ ಅರ್ಥ. ಏವಂ ಪ್ರಯುಕ್ತಸ್ಥೆ ಸಪ್ತಾಕ್ಷರೋ ಭವತಿ. ಅದು ಬಿಟ್ಟು ಹೇಳಿದರೆ ಸಪ್ತಾಕ್ಷರನೂ ಮಾಡ್ಬೋದು, ಹೇಳಿದವರು ಸಪ್ತಾಕ್ಷರ ಮಂತ್ರ ಆಗ್ಬೋದು, ಇನ್ನೊಂದು ಷಷ್ಠ ಷಡಕ್ಷರ ಅಷ್ಟಾಕ್ಷರ ಆಗ್ಬೋದು. ಬರೀ ವಾಮನ ಅಷ್ಟೇ ಹೇಳಿದಾಗ ಷಡಕ್ಷರನೂ ಆಗ್ಬೋದು. ಅಲ್ಲಿ ಮಂತ್ರ ಹೇಗೆ ಹೇಳಿಕೊಟ್ಟಿರ್ತಾರೋ ಹಾಗೆ ಹೇಳಬೇಕು. ಇವು ನೀನು ಈ ರೀತಿ ಹೇಳು ಅಂತ ಹೇಳಿಕೊಟ್ಟಿದೆ, ಅವ್ರು ಆ ರೀತಿಯೇ ಹೇಳಬೇಕು. ಪಂಚಾಂಗನ್ಯಾಸ ಉಕ್ತ ಅಂಗಾನೀತಿ ವ್ಯಸ್ತೈಹಿ ಸಮಸ್ತೈಹಿ ಅಮೃತಮಿತಿ ವಕಾರೋ ಅಮೃತ ಬೀಜ. ಒಮ್ಮಂತೆ ಯಾತಕ್ಕೆ ಹೇಳಿದ್ರು ಅಂದರೆ ವಾ ಅಂಬ ಯರ ವಾ ಯಾರ ವಾ ವಾ ಅಂಬದೇನದು ವರುಣ ಬೀಜ. ವರುಣ ಅಂದರೆ ಅಮೃತ ಬೀಜ, ಅದಕ್ಕೋಸ್ಕರನೇ ಒಮ್ ಅಂತ ಉಪಯೋಗಿಸ್ತದೆ. ಎಂ ರಂ ಒಮ್ ಒಂದಿಯಲ್ಲ ಈಗಾಗಲೇ. ರಂ ಅಂಬದೇನೋ ಅಗ್ನಿ ಬೀಜ, ವಾ ಅಂಬದೇನೋ ವರುಣ ಬೀಜ, ಯಾ ಅಂಬದೇನೋ ವಾಯು ಬೀಜ. ಯಾರ ವಾ ವಾಯುವಗ್ನಿ ವರುಣಾನ ಅಂತೂ ಬೀಜಾನಿ ಯರವ ಕ್ರಮಾತ್ ಅಂತ ಹೇಳಿದ್ದಾನೆ. ಒಮ್ ಅಷ್ಟೇ ವಾಮ ಒಮ್ ಇದೆ, ವಾಮ ಇನ್ನೊಂದು ರೂಪ. ಅದು ಕೆಲವು ಹಾಗೆ ಹೇಳ್ಕೊಡ್ತಾರೆ ಹಾಗೆ ಹೇಳಿಯುತ್ತೆ. ಕೆಲವಕ್ಕೆ ರಂ ಹೇಳ್ತಾರೆ, ರಾಮ್ ಹೇಳ್ತಾರೆ, ಇಲ್ಲಿ ವಾಮ್ ಹೇಳ್ತಾರೆ, ಒಮ್ ಹೇಳ್ಬೋದು. ವರುಣ ವರುಣ ಇಟ್ಕೊಂಡ್ರೆ ಒಮ್. ಕೆಲವ್ರು ಏನು ಮಾಡ್ತಾರೆ, ವಾ ವರುಣ ಏವ ವಾರುಣ ಅಂತ ಇಟ್ಕೊಂಡು ವಾಮ್ ಅಂತ ಹೇಳ್ತಾರೆ. ಅಗ್ನಿ ಮಂತ್ರಕ್ಕೆ ರಮ್ ಹೇಳ್ತಾರೆ, ರಾಮ್ ಮಂತ್ರಕ್ಕೆ ರಾಮ್ ಹೇಳ್ತಾರೆ. ಅವರ ಹೇಳ್ಕೊಡೋ ರೀತಿ ಮೇಲೆ, ಅವರ ಅನುಸಂಧಾನ ಯಾವ ರೀತಿ ಮಾಡಿಕೊಡ್ತಾರೆ. ಅದಕ್ಕೆ ಮಂತ್ರಗಳು ಒಂದು ಫಾರಂ ಇರುತ್ತೆ. ಗುರುಗಳು ಅದನ್ನೇನು ಮಾಡ್ಬೋದು, ಸ್ವಲ್ಪ ಯೋಗ್ಯತೆ ತಿಳಿದು ಅವ್ರಿಗೆ ಅಷ್ಟೊಂದು ಬರೆದು ಬಿಟ್ಟಿರಾಗುತ್ತೆ, ಭಾರಿ ದೊಡ್ಡದಾಗಿಬಿಟ್ಟು. ಇಂಡಿವಿಜುವಲ್ ಆಗಿರೋದ್ರೆ ಗುರುಗಳಿಗೆ ಗೊತ್ತು ಅವ್ರು ಏನು ಹೇಳಬೇಕು ಅಂತ. ನಿಯತ ಗುರುಗಳು ಅವ್ರು ಹೇಳ್ಕೊಡ್ತಾರೆ. ವಾಮನ ನೀವು ಬೇಡನೇ ಬೇಡ ಅಂತ ಹೇಳಿದ್ರೆ ಕೆಲವು ಮಂತ್ರ ನೀವು ಬೇಕಾಗಿಲ್ಲ, ನೀವು ಉಪಾಸನೆಯ ಶಕ್ತಿ ಸಾಲದು ಅಂತ ಹೇಳ್ತಾರಲ್ಲ ಹಾಗೆ. ಇಷ್ಟು ಅಷ್ಟಾಕ್ಷರೋ ಮಂತ್ರೋ ಹೋತಿ ಅಂಗನ್ಯಾಸ ಮಾಹ ಅಮೃತಂ ಅಮೃತ ಬೀಜಂ ವಕಾರೋ ಅಮೃತ ಬೀಜಂ ಸ್ಯಾತ್ ಇತಿ ವಚನೇನ ಅಮೃತ ಬೀಜತ್ವಾತ್ ಅಮೃತಂ ವಕಾರೋ ಬಿಂದುವಂತಹ. ಬಿಂದು ಅಂದರೆ ವಂ ವಾ ವಂ ಸ್ವಯಂ ವಾಮನಃ ಉದ್ದೇಶಯುಕ್ತ ಚತುರ್ಥಯುಕ್ತ ಸಹೃದಯ ಸಸನಮ ಶಬ್ದ ಸತಾರ ಸಪ್ರಣವ ಅಷ್ಟಾಕ್ಷರೋ ಮನು ಓಂ ಓಂ ವಾಮನಾಯ ನಮಃ ಇತಿ ಮಂತ್ರ ನಿಷ್ಪತ್ತಿ. ಇವರು ಹಾಗೆ ಹೇಳಿದರು, ಅವರು ಹಾಗೆ ಹೇಳಿದರು. ಸಹೃದಯ ನಮಃಶಬ್ದಯುಕ್ತ ಅಂತ ತಾತ್ಪರ್ಯ. ಓಂ ಓಂ ಎಲ್ಲರೂ ಅದೇ ಮಂತ್ರ ಪೂರ್ತಿ ಉಲ್ಲೇಖಿಸಿದ್ದಾರೆ. ಅಷ್ಟು ಹೇಳಿ ವಾಮನ ಮಂತ್ರಸ್ಯ ಧ್ಯಾನ ಕಥನ, ವಾಮನ ಮಂತ್ರಕ್ಕೆ ಇನ್ನೊಂದು ಧ್ಯಾನ ಹೇಳ್ತಾ ಇದ್ದಾರೆ. ಏನೋ ಹೇಳಿದರೆ ಅವ್ರು ಏನು ಹೇಳ್ತಾರೆ ಅದು ಕೆಲಸ ಹೇಳೋದಿಲ್ಲ ಯಾವುದನ್ನು, ಅವಾಗ ಹೇಳಬೇಕಾಗಿಲ್ಲ. ಯಾವ ಹೇಳಿದ್ನಲ್ಲ, ಕೆಲವೊಮ್ಮೆ ಬೀಜಾಕ್ಷರ ಸೇರಿಸಿ ಕೆಲವು ಮಂತ್ರ ಹೇಳ್ತಾರೆ, ಕೆಲವು ಬೀಜಾಕ್ಷರ ಸೇರಿಸ್ತೇ ಕೆಲವು ಹೇಳ್ತಾರೆ, ಕೆಲವು ಬೀಜಾಕ್ಷರ ಸೇರಿಸಿ ಹೇಳಬೇಕು, ಕೆಲವನ್ನು ಸೇರಿಸ್ಬೇಕಾಗಿಲ್ಲ ಹಾಗೆ ಹೇಳ್ಬೋದು. ಈಗ ಕೆಲವು ಮಂತ್ರ ಹೇಳಿದೆ ಹಿಂದೆ ಆಗಲೇ, ಆದರೆ ಹೇಳ್ಬೇಕಾದ್ರೆ ಬೀಜಾಕ್ಷರ ಇಲ್ಲದ ಮಂತ್ರಗಳು ಹೇಳಿದ್ದಾರೆ, ಬೀಜಾಕ್ಷರ ಇರೋ ಮಂತ್ರವನ್ನು ಹೇಳಿದ್ದಾರೆ. ಹೇಳಬೇಕು ದಿಗ್ಬಂಧ ಪೂರ್ವೋತ್ಸವ ಮ್ಯಾತ ಕೇಳೋದು, ದಿಗ್ಬಂಧ ಮಾಡೋದಕ್ಕೆ ಹೇಳೋದು. ಹೌದು ಕೊನೆ ಹೆಂಗಾದ್ರೆ ಕೊನೆಯ ಭಾಗ ಹೌದು, ಅದು ಹಂಗ ಮಂತ್ರದ ಫಾರ್ಮೇಟಲ್ಲಿ ಒಂದು ಹಂಗ ಅದು ಗೊತ್ತಾಯ್ತಾ. ಅದು ಹೇಳಬೇಕು. ಜ್ಞಾನಂಚ ಉದ್ಯದ್ರವಿ ಪ್ರಭ ಮರೀಂದ್ರ ತರವು ಗದಾಂಚ ಜ್ಞಾನಂಚ ಬಿಭ್ರತ ವಜಂ ಪ್ರಿಯ ಯಾಸಮೇತಂ ವಿಶ್ವಾವಕಾಶ ವಮಿತಭಿತಃ ಪ್ರತಿಭಾಸ ಯಂತಂ ಭಾಸಾ ಸ್ವಯಾ ಸ್ಮರತ ವಿಷ್ಣು ಮಜಾದಿ ವಂದ್ಯಂ. ಇನ್ನೊಂದು ಧ್ಯಾನ ಶ್ಲೋಕ ಇದು, ವಾಮನ ಮಂತ್ರಕ್ಕೇನೆ ಇನ್ನೊಂದು ಧ್ಯಾನ ಶ್ಲೋಕ ಹೇಳ್ತಾರೆ. ಉದ್ಯದ್ರವಿ ಪ್ರಭಂ ಹರೀಂದ್ರ ದರೌ ಗದಾಂಚ ಜ್ಞಾನಂಚ ಬಿಭ್ರತಂ ಅಜಯ ಪ್ರಿಯಯ ಸಮೇತಂ. ಇದು ನಾಲ್ಕೆಯ ರೂಪ ಇದು. ಹರೀಂದ್ರ ಧರೌ ಚಕ್ರ ಮತ್ತು ದರ, ಹರೀಂದ್ರ ದರ ಚಕ್ರ ಶಂಖ, ಗದ ಜ್ಞಾನಮುದ್ರ, ಗದಾಮುದ್ರ ಗದ ಹಿಡ್ಕೊಂಡಿರೋದು ಜ್ಞಾನಮುದ್ರ. ಬಿಭ್ರತಮಜಂ ಪ್ರಿಯಯ ಸಮೇತಂ ಲಕ್ಷ್ಮೀ ಸಮೇತ ವಿಶ್ವಾವಕಾಶ ಮುಭಿತಃ ಪ್ರತಿಭಾಸ ಯಂತಂ. ಎಲ್ಲ ಜಗತ್ತು ಎಷ್ಟು ಬೆಳಕು ಬಂದಿದೆ ಅಂದರೆ ಇಡೀ ಜಗತ್ತನ್ನೇ ವ್ಯಾಪಿಸಿಬಿಟ್ಟಿದೆ. ಇದೆಲ್ಲ ಒಂದು ರೂಮ್ ವ್ಯಾಪಿಸೋದು ಈ ರೀತಿ ಕಡದಾಗ ಜಗತ್ತನ್ನೇ ವ್ಯಾಪಿಸಿರ್ತಕ್ಕಂಥ ನಮಗೆ ಎಷ್ಟು ಸಾಧ್ಯನೋ ಅಷ್ಟು ದೇವರ ಪ್ರಕಾಶವನ್ನು ಚಿಂತನೆ ಮಾಡಬೇಕು. ವಿಶ್ವಾವಕಾಶವು ವಿಶ್ವದ ಎಲ್ಲ ಜಾಗವನ್ನು ತುಂಬಿರಿಸ್ತಕ್ಕಂಥ ತೇಜಸ್ಸು ಪ್ರತಿ ಪಡೆ ಪಡ ಪಡ ಹೊಡಿತಾ ಇದೆ ದೇವರಿಂದಾಗಿ. ಪ್ರತಿಭಾಸ ಯಂತಂ ಭಾಷಾ ಸ್ವಯ ಸ್ಮರತ ವಿಷ್ಣು. ಆ ಅಂಥ ಕಾಂತಿ ಎಲ್ಲಿಂದ ಬಂತು ದೇವರಿಗೆ ಅಂದರೆ ಸ್ವಯಾಭಾಸ ಸ್ವಂತ ಕಾಂತಿ. ಸ್ಮರತ ವಿಷ್ಣು ಮಜಾದಿ ವಂದ್ಯಂ, ಅಜಾದಿಗಳಿಂದ ವಂದ್ಯನಾದ ವಿಷ್ಣುವನ್ನು ಸ್ಮರಣೆ ಮಾಡಿರಿ ಅಂತ ಹೇಳಿ ಧ್ಯಾನ ಶ್ಲೋಕವನ್ನು. ಇನ್ನು ಅದು ದದಿವಾಮನ, ಇದು ಬರೀ ವಾಮನ, ಇಷ್ಟೇ ವ್ಯತ್ಯಾಸ. ದದಿ ಹಿಡ್ಕೊಂಡಿರೋ ರೂಪ ಅಲ್ಲ ಇದು, ವಾಮದ ರೂಪನೇ. ನಾಲ್ಕೈ ಇತ್ಯಾದಿಗಳು ಹಾಂ. ಅದಕ್ಕೆ ಹರೀಂದ್ರಂ ಚಕ್ರಂ ದರೋ, ಹರೀಂದ್ರ ಅಂದರೆ ಹರಿ ಅಂದರೆ ಚಕ್ರ, ಹರೀಂದ್ರ ಅಂದರೆ ಶ್ರೇಷ್ಠ ಚಕ್ರ ಅಂತ ಅಷ್ಟೇ ಅರ್ಥ. ಹಾಂ. ಸ್ವಕೀಯ ಭಾಷಾ ಕಾಂತ್ಯ ವಿಶ್ವಾವಕಾಶಂ ಜಗತ್ ಪ್ರದೇಶಂ ಅಭಿತಃ ಸಮಂತಾತ್ ಪ್ರತಿಭಾಸ ಯಂತಂ. ದೇವರನ್ನು ಬೆಳಕು ಅಂತ ತಕ್ಷಣ ನಮಗೆ ಬೈಟ್ ಹ್ಯಾಕ್ ಕಾಣಿಸುತ್ತೋ, ದೇವರ ಪ್ರಕಾಶ ಅಂದರೆ ಅನ್ಲಿಮಿಟೆಡ್ ಕಾಂತಿ ಕಾಣಿಸ್ಬೇಕು. ಸ್ವಲ್ಪ ಬಿಟ್ಟಾದರೂ ದೇವರ ಕಾಂತಿ ಅಲ್ಲ. ಸೂರ್ಯ ಅಂತಷ್ಟು ನಮ್ಮ ಕಲ್ಪನೆ ಜಾಸ್ತಿ ಆಗುತ್ತೆ, ಬೆಳಕು ದೀಪ ಅಂತಷ್ಟು ಕಡಿಮೆ ಆಗುತ್ತೆ. ಸೊ ದೇವ್ರ ಪ್ರಕಾಶ ಅಂತ ಹೇಳಿದಾಗ ಏನಾಗಬೇಕದು? ವಿಶ್ವಾಸವಕಾಶಂ ಅಂತ ಹೇಳಿ ಎಲ್ಲ ಮಂತ್ರಕ್ಕೂ ಕಾಮನ್. ಕೆಲವೊಂದು ಕಡೆ ಹೇಳಿದ್ದೇನೆ, ಏನು ಮಾಡಬೇಕು ಅದನ್ನು ಬೇರೆ ಕಡೆ ಎಲ್ಲ ಸೇರಿಸ್ಕೊಂಡ್ಬಿಡ್ಬೇಕು. ಹಾಗೆ ತ್ರಿವಿಕ್ರಮಸ್ತು ಸೋದ್ದೇಶೋ ವಿಶ್ವರೂಪಶ್ಚ ತತ್ಪರ ದ್ವಿವಿಧೌ ಚ ಮಹೇ ವಿಷ್ಣು ತನ್ನ ಪ್ರೇರಣ ಮಧ್ಯಗ. ಈಗ ತ್ರಿವಿಕ್ರಮ ವಾಮನ ಗಾಯತ್ರಿ, ತ್ರಿವಿಕ್ರಮ ಗಾಯತ್ರಿ ಅಥವಾ ವಾಮನ ಗಾಯತ್ರಿ ಮಂತ್ರ ಹೇಳ್ತಾರೆ. ತನ್ನ ಬಂತಲ್ಲ ದೇವನ ಪ್ರಚೋದ ರೂಪ ಬಂದುಬಿಟ್ರೆ ಅದು ವಿಷ್ಣು ಗಾಯತ್ರಿ, ಇದು ತ್ರಿವಿಕ್ರಮ ಗಾಯತ್ರಿ. ತ್ರಿವಿಕ್ರಮಸ್ತು ಸೋದ್ದೇಶ ವಿಶ್ವರೂಪಶ್ಚ ತತ್ಪುರ ಧೀ ವಿಧೌ ಚ ಮಹೇ, ಧೀ ವಿಧೌ ಚ ಮಹೇ ವಿಷ್ಣು ತನ್ನ ಪ್ರೇರಣ ಮಧ್ಯಗ. ಮಧ್ಯ ಪ್ರೇರಣ ಅಂತ ಹೇಳಬೇಕು, ಒಗಟೆಯನ್ನು ಹೇಳ್ತಾರೆ. ಸೋದ್ದೇಶ ತ್ರಿವಿಕ್ರಮಾಯ ಅಂತಾಯಿತು ಅಂತ ಬಿಡಿಸ್ಬೇಕಾದ್ರೆ ತ್ರಿವಿಕ್ರಮಾಯ ವಿದ್ಮಹೇ ಮೊದಲು ಧೀವಿ ವಿದ್ಮಹೇ ವಿಶ್ವರೂಪಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯ. ಇದು ತ್ರಿವಿಕ್ರಮ ಗಾಯತ್ರಿ ಮಂತ್ರ ಅಂತ ಕರೀತಾರೆ. ವಾಮನ ಗಾಯತ್ರಿ ಅಥವಾ ತ್ರಿವಿಕ್ರಮ ಗಾಯತ್ರಿ ಎರಡು ಹೆಸರು ಇದಕ್ಕೆ. ತ್ರಿವಿಕ್ರಮಾಯ ವಿದ್ಮಹೇ ವಿಶ್ವರೂಪಾಯ ಧೀಮಹಿ ತ್ರಿವಿಕ್ರಮಾಯ ವಿದ್ಮಹೇ, ತ್ರಿವಿಕ್ರಮವನ್ನು ತಿಳಿಯೋಣ, ವಿಶ್ವರೂಪಾಯ ದೇವನ ಅನುರೂಪವನ್ನು ಧ್ಯಾನ ಮಾಡೋಣ, ಆತ ನಮಗೆ ಪ್ರಚೋದನೆಯನ್ನು ಮಾಡಲಿ. ಜ್ಞಾನ ಆಮೇಲೆ ಧ್ಯಾನ ಪ್ರಚೋದನೆ, ಮೂರು ಭಾಗ ಇರಬೇಕು. ಅದು ಗಾಯತ್ರಿ ಮಂತ್ರದ ದೊಡ್ಡ ಭಾಗ. ಧಿಯೋ ಯೋನಃ ಪ್ರಚೋದಯಾತ್, ಆ ರೂಪದಲ್ಲಿ ಬರಬೇಕದು. ಇತಿ ಮಂತ್ರೋ ನಿಷ್ಪದ್ಯತೆ ಇತಿ ಭಾವ. ಗಾಯತ್ರಿ ಫಾರಂ ಬಂದ ತಕ್ಷಣ ಎಷ್ಟು ಅಕ್ಷರ ಇರಬೇಕು? ಇಪ್ಪತ್ತೊಂಬತ್ತು ಅಕ್ಷರ ಸಂಖ್ಯೆ ಹೇಳಬೇಕಾಗಿಲ್ಲ. ಗಾಯತ್ರಿ ಮಂತ್ರಕ್ಕಿರೋದೇ 24 ಅಕ್ಷರ. ಆದ್ದರಿಂದ ಇಲ್ಲಿ ಫಾರಂ ಆಫ್ ಗಾಯತ್ರಿ ಅಂತ ತಕ್ಷಣ 24 ಅಕ್ಷರ ಅಂತ ಹೇಳ್ಕೊಂಡ್ರೆ ಸರಿ. ಏಕಾದಶ ಅಕ್ಷರೋ ಮಂತ್ರೋ ವಾಮನಸ್ಯ ಪ್ರದೃಶ್ಯತೆ ಪೂರ್ವೋದಿತ ಸಪ್ತವರ್ಣಾ ವಿಶೇಷ ಸಮುದೀರ್ಯತೆ ಪೀಯೂಷಮಾದಿದೇವಂಚ ಮಂದರಂ ಚಾತಿಮುದ್ಧರೇತ್ ವಿಘ್ನೇಶಂ ಗೋಪನಂ ವಾಯುಂ ಅಜಾತಿಂಚ ಚತುರ್ಮುಖ. ಈ ಮಧ್ಯೆ ಒಂದು ನೋಟ್ ಸೇರಿಸಿದರು, ಇನ್ನೊಂದು ಮಂತ್ರ ಇದೆ, ಒಂದು ಅಷ್ಟಾಕ್ಷರ ಹೇಳಿದರು, ಇದನ್ನು ಗಾಯತ್ರಿ 24 ಅಕ್ಷರ ಹೇಳಿದರು, ಇನ್ನೊಂದಿದೆ ಸಪ್ತವರ್ಣ ಸಪ್ತಾಕ್ಷರ ಮಂತ್ರ ಒಂದಿದೆ. ಓಂ ನಮೋ ಭಗವತೆ ವಾಮನಾಯ, ನಮೋ ಭಗವತೆ ವಾಮನಾಯ ಅಂತಿದೆ. ಉಳಿದ ಅದು ಏಕಾದಶ ಅಕ್ಷರ, ಸಪ್ತಾಕ್ಷರ ಅಲ್ಲ, ಏಕಾದಶ ಅಕ್ಷರವಾದ ವಾಮನ ಮಂತ್ರ ಇದೆ. ಓಂ ನಮೋ 3, ಭಗವತೆ 4, 4 3 7, ವಾಮನಾಯ 4 11. ಸೊ ಏಕಾದಶ ಅಕ್ಷರದ ಮಂತ್ರ ಇದೆ, ಅದು ಈ ರೀತಿ ಹೇಳ್ಬೋದು ಅಂತ ನೋಟ್ ಕೊಟ್ಟರು. ಇತ್ತು ಏಕಾದಶ ಅಕ್ಷರಾದಿ ಮಂತ್ರಾ ಶಾಸ್ತ್ರೇಷು ಉದ್ಧೃತಾ ತಥಾಪಿ ನತೇಷಾಂ ಅತ್ಯಾವಶ್ಯಕತಾ ಇತಿ ಸುಶಬ್ದೇನಾ. ಅವೆಲ್ಲ ಅಗ್ರಾಹ್ಯ ಅಂತ ಅರ್ಥ ಅಲ್ಲ, ಕಂಪಲ್ಸರಿ ಅಂತ ಅರ್ಥ ಅಲ್ಲ. ಆಚಾರ್ಯ ಏನು ಇದೇ ಫಾರ್ಮ್ ಅಂತ ಹೇಳ್ತಾರೆ, ಆ ಫಾರಮ್ನ ಚೇಂಜ್ ಮಾಡೋಂಗಿಲ್ಲ. ಉಳಿದ ಮಂತ್ರಗಳಿದ್ದರೆ ಮಾಡಿ ತಪ್ಪಲ್ಲ, ಬಟ್ ಇದು ಮೇನ್. ಇದು ಪ್ರತಿಯೊಂದು 106 ಮಂತ್ರಗಳಿರುತ್ತೆ ಒಂದೊಂದಕ್ಕೆ. ಅದರಲ್ಲಿ ಆಚಾರ್ಯ ಏನು ಹೇಳ್ತಾರೆ ಈಗ ಮುಂದೆ ನೋಟ್ ಕೊಡ್ತಾರೆ ಅವರು. ತುಂಬ ಮಂತ್ರಗಳಿಗೆ ಕಲಿಯುಗದಲ್ಲಿ ಶಕ್ತಿ ಹೋಗಿಬಿಟ್ಟಿರುತ್ತೆ. ಕಲಿಯುಗದಲ್ಲಿ ಮಂತ್ರಗಳ ಶಕ್ತಿ ಏನಾಗುತ್ತೆ? ಕಡಿಮೆ ಆಗಿಬಿಡುತ್ತೆ. ಯಾತಕ್ಕೆ? ಯಾತಕ್ಕೆ? ವೆರಿ ಸಿಂಪಲ್. ಅದು ಹೇಳೋರ ಅಧಿಕಾರ, ಹೇಳೋ ಕೇಳೋರದು ಜಾಗಗಳು, ತಿನ್ನೋ ಆಹಾರ ಎಲ್ಲದರಿಂದ ಏನಾಗುತ್ತದು? ಮಂತ್ರಸ್ಥೆ ರೆಡ್ಯೂಸ್ ಆಗಿಬಿಡುತ್ತೆ, ಪವರ್ ಕಟ್ ಆಗಿಬಿಡುತ್ತೆ. ಆದ್ದರಿಂದ ಅದ್ರ ಇರೋದು ಅದು ಹೇಳಿ ಸಂಸಿದ್ಧ ಸಪ್ತಕೋಟಿ ಮಹಾಮಂತ್ರಾಣ. ಇರೋದು ಎಷ್ಟು ಮಂತ್ರಗಳು? 7 ಕೋಟಿ ಮಹಾಮಂತ್ರ ಇರೋದು. ಆಚಾರ್ಯ ಹೇಳಿರೋದು ಎಷ್ಟೀಗ? 72 ಅಷ್ಟೇ. 7 ಕೋಟಿಯಲ್ಲಿ 72 ಇದೆ. ಯಾತಕ್ಕೆ ಇಷ್ಟೇ ಹೇಳಿದ್ದೀರಿ ಅಂದರೆ, ನಾವು ಹೇಳ್ತಿರೋ ಯಾವ ಮಂತ್ರಗಳು ಅಂದರೆ ಕಲಾವಪಿ ಉದ್ದೀಪ್ತ ವೀರ್ಯಾಹ, ಕಲಿಯುಗದಲ್ಲೂ ಶಕ್ತಿ ಕಳ್ಕೊಳ್ಳದೇ ಇರೋ ಮಂತ್ರಗಳ ಬಗ್ಗೆ ಹೇಳ್ತೇವೆ ಅಂತ ಹೇಳ್ತಾರೆ. ಆದ್ದರಿಂದಲೇ ಸ್ಪೆಷಲ್ ಇದು. ಕಲಿಯುಗದಲ್ಲೂ ಕೂಡ ಏನಾಗುತ್ತೆ, ಇದು ಕರೆಂಟ್ ಯಾವುದಾಗಲೂ ವರ್ಕ್ ಆಗುತ್ತೆ ಅಂತ ಹೇಳ್ತಾರಲ್ಲ, ಹಾಗೆ ಕರೆಂಟ್ ಇದ್ದರೆ ಮಾತ್ರ ವರ್ಕ್ ಆಗೋದು ಬೇರೆ, ಕರೆಂಟ್ ಹೋದಾಗಲೂ ವರ್ಕ್ ಆಗುತ್ತೆ ಅಂತ ಹೇಳಿದರೆ ಬೇರೆ ವ್ಯವಸ್ಥೆ ಇದೆ ಇದಕ್ಕೆ. ಆದ್ದರಿಂದ ಕೆಲವು ಎರಡು ರೀತಿ ಕೇಳ್ಬೋದು ಪ್ರಶ್ನೆನ. ಕಲಿಯುಗದಲ್ಲಿ ಮಂತ್ರ ಕೆಲಸ ಮಾಡೋದಿಲ್ಲ, ಏನಿದ್ರು ಕುತಂತ್ರನೇ ಕೆಲಸ ಮಾಡೋದು ಅಂತ ತಿಳ್ಕೊಂಡು ಮಂತ್ರ ಬಿಟ್ಟುಬಿಡಬೇಡ್ರಿ ಅಂಥೇಳಿ ಯಾವ ಮಂತ್ರ ಹೇಳೋಕ್ಕೆ ಬರೋದ್ರಿ, ಇಷ್ಟು ಮಾತ್ರ ಹೇಳಿದರೆ ಹಾಗೆ ಆಗತ್ತೆ. ಉಡಿದ್ದು ನಿಮ್ಮ ಗುರು ಅನುಗ್ರಹ ನಿಮಗೆ ಮಾತ್ರ ಹೆಲ್ಪ್ ಆಗ ಒಟ್ಟು ಅದು ಗ್ರಾಹ್ಯನೇ. ಕೋಣ ಮಂತ್ರ ಆದರೆ ಹೇಳಿ, ಕೋಣ ಮಂತ್ರ ಹೊಸ ಮಂತ್ರ ಬಂದೋಯಿತು, ಕೋಣ ಕೋಣ ಅಂದ ಅದೇ ಒಂದು ಮಂತ್ರ ಆಯಿತು. ಗುರುಗಳು ಮಾತೇ ಒಂದು ಮಂತ್ರ, ಆ ರೀತಿ ಇರುತ್ತೆ. ಅದು ಎಲ್ಲರಿಗಲ್ಲ, ಅದು ಯಾರಿಗೆ? ಅದು ಅವರಿಗೆ ಮಾತ್ರ, ಉಳಿದವ್ರಿಗೆ ಕನ್ಸರ್ನ್ ಅಲ್ಲ. ಅವ್ರಿಗೆ ಕೊಟ್ಟು ಕೆಲವರಿಗೆ ಕೊಟ್ಟಿರ್ತಾರೆ, ಇವರಿಗೆ ಮಾತ್ರ ಕಂದು ಕೆಲವರಿಟ್ಟು ಹೋಮ್ಸ್ ಓವರ್ ಇಟ್ ಮೇ ಕನ್ಸರ್ನ್. ಯಾರಿಗೆ ಬೇಕಾದ್ರೂ ಕೊಡ್ಬೋದು. ಕೆಲವು ಗುರುಗಳು ಶಿಷ್ಯರ ಯೋಗ್ಯತೆ ನೋಡ್ಕೊಂಡ್ಬಿಟ್ಟು ಅವರೇ ಮಂತ್ರವನ್ನು ಫಾರಂ ಮಾಡಿಕೊಡ್ತಾರೆ, ಇದನ್ನು ಹೇಳು ಸಾಕು ಅಂತ, ಅವನಿಗೆ ಫಲ ಕೊಡುತ್ತೆ. ಉಳಿದವರನ್ನು ಉಪಯೋಗ ಬರಲ್ಲ, ಅದರಿಂದ ಉಳಿದವ್ರಿಗೆ ವರ್ಕ್ ಆಗಲ್ಲ. ಅದು ಯಾರಿಗೆ ವರ್ಕ್ ಆಗೋದು? ಅವ್ರಿಗೆ ಮಾತ್ರ ವರ್ಕ್ ಆಗೋದು. ಯಾರಿಗೋ ಕೊಟ್ಟು ಲೈಸೆನ್ಸ್ ಇರ್ಬೋದು ತೋರಿಸ್ಬಿಟ್ರೆ, ಲೈಸೆನ್ಸ್ ಕೊಟ್ಟಿರೋದು ಅವರಿಗೆ, ಇವನಿಗೆ ಲೈಸೆನ್ಸ್ ಆಗಲ್ಲ. ಅದು ಯಾರಿಗಾಗತ್ತೆ? ಅವರಿಗೆ ಮಾತ್ರ. ಇವನಿಗೆ ಇನ್ನೊಂದು ದೋಷ, ಕದ್ಕೊಂಡು ಬೇರೆ ಬಂದ ಅಂತ ಲೈಸೆನ್ಸ್ ಇವ್ರು ಕೊಡೋದ್ರು ಲೈಸ್ಬಿಡ್ತಾರೆ. ಎಷ್ಟೋ ಸಲ ಯಾರೋ ಹೇಳಿದ್ರು, ಒಬ್ಬರು ಫಾರಿನ್ ಅಪ್ಲಿಕೇಶನ್ ಹಾಕಿದ್ರಂತೆ, ವೀಸಾ ಗೀಸಾಕೆಲ್ಲ ಹಾಕಿದ್ದಾರೆ, ಅವ್ರು ರ್ಯಾಂಕಿನ ಫ್ರೆಂಡ್ ಕೊಟ್ಟಿದ್ದಾರೆ. ಅವ್ರಿಗೇನು ವಿಷಯ ಕೊಡಲಿಲ್ಲಲ್ಲ, ಇನ್ನೊಂದು ಕೊಡಲೇಬಾರ್ದು ಮಾಡಕ್ಕೆ ಬಿಟ್ಟರೆ, ಜನ್ಮದಲ್ಲೇ ಹೋಗಾಗಿಲ್ಲ. ಅಂದರೆ ಸಿಟ್ಟು ಅಫೆನ್ಸ್ ಆದ್ದರಿಂದ ಅದು ಆ ರೀತಿ ಮಾಡಿ ದೇಶದ್ರೋಹ ಆಗುತ್ತೆ ಮುಂದೆ ಅಂತೇಳಿ ಏನು ಮಾಡಿದ್ರು ಅವರು ಫಾರ್ ಎವರ್ ರೂಲ್ಡ್ ಔಟ್ ಆಗಿ ಮತ್ತೆ ಪ್ರಶ್ನೆನೇ ಬರೋದೆ ಆ ಥರ ಆಗಬಾರ್ದು. ಜಪ ಮಾಡಿದರೆ ಮಾತ್ರ ಮಂತ್ರ, ಸುಮ್ಮನೆ ಮಂತ್ರ ಪಾರಾಯಣ ಅನ್ಬೇಕು, ಮಂತ್ರ ಅಂತ ಹೆಸರೇ ಇಲ್ಲ ಅದಕ್ಕೆ, ಬರೀ ಪಾರಾಯಣ ತಂತ್ರಸಾರ ಪಾರಾಯಣ ಅಷ್ಟೇ. ತಂತ್ರಸಾರ ಮಂತ್ರ ಹೇಳಿ ಉದ್ಧಾರ ಮಾಡೋದು ಬೇರೆ, ಬರೀ ಓದೋದು ಬೇರೆ. ಓದಿ ಓದ್ದಾಗ ಪಾರಾಯಣ ಅಂತಾರೆ, ಅದು ಮಂತ್ರ ಅಂತ ಜಪ ಬರೋದೇ ಇಲ್ಲ, ಜಪ ಮಾಡೋಗಿಲ್ಲ, ಉಪದೇಶ ಮಾಡಿಸ್ಕೊಂಡೇ ಮಾಡಬೇಕು ಅದು. ಆಮೇಲೆ ಪುನಃ ಪುನಃ ಹೇಳಬೇಕಾದ ಜಪ, ಒಂದ್ಸರ್ತಿ ಹೇಳಿದ್ರೆ ಜಪ ಅನ್ನೋದು, ರಿಪೀಟ್ ಮಾಡಿದ್ರೆ ಏನಾಗುತ್ತದೋ ಜಪ ಅಂತ, ರಿಪೀಟೆಡ್ಲಿ ಹೇಳಿದರೆ ಜಪ ಅದು. ಅದು ಪಾರಾಯಣಕ್ಕೆ ಫಲ ಇದೆ, ಪಾರಾಯಣಕ್ಕೂ ಫಲ ಇದೆ, ಜಪಕ್ಕೂ ಫಲ ಇದೆ, ಫಲ ವೇರಿ ಆಗುತ್ತೆ. ಇದಕ್ಕೂ ಫಲ ಎಲ್ಲ ಅನೇಕ ಬರೀ ಸ್ತೋತ್ರಕ್ಕೂ ಫಲ ಇದೆ. ಸ್ತೋತ್ರ ಬೇರೆ, ಪಾರಾಯಣ ಬೇರೆ, ಜಪ ಬೇರೆ, ಅಧ್ಯಯನ ಬೇರೆ, ಶ್ರವಣಾದಿಗಳು ಬೇರೆ. ಬರೀ ಕೇಳಿದರು, ಮಂತ್ರ ಹೇಳಿಲ್ಲ, ಏನೂ ಮಾಡಿಲ್ಲ, ಪಾರಾಯಣ ಸುಮ್ಮನೆ ಕೂತ್ಕೊಂಡು ಕೇಳ್ತಾ ಕೂತಿದ್ದಾನೆ ಅಷ್ಟೇ. ಇವನು ಅವನಿಗಿಂತ ಪುಣ್ಯ ಇವರೇ ಜಾಸ್ತಿ ಬರುತ್ತೆ ಕೆಲಸ. ಯಾತಕ್ಕೆ ಅಂದರೆ ಅವನ್ನೆಲ್ಲೋ ನೋಡ್ತಾ ಪಾರಾಯಣ ಮಾಡಿರ್ತಾನೆ, ಅವ್ನು ಭಾಳ ಕೇರ್ಫುಲ್ಲಾಗಿ ಇವ್ರು ಕೇಳಿಬಿಟ್ಟಿರ್ತಾನೆ. ಅವಾಗ ಏನಾಯಿತು, ಪುಣ್ಯ ಇವರಿಗೆ ಜಾಸ್ತಿ ಬಂದ್ಬಿಡೋದು. ಅದಾದ್ರೆ ಡಿಸೈಡ್ ಮಾಡಿದ್ರೆ ನಮಗೆ ಆಗೋದೇ ಇಲ್ಲ. ಅದು ನಮ್ಮ ಸುಮ್ಮನೆ ಹೊರಗಿನ ನೋಟನ ಹೇಳೋದಾದರೆ ಎಷ್ಟೊತ್ತ ತಪ್ಪಿರ್ಬೋದು, ಒಳಗೆ ಅವನು ಪುಣ್ಯ ಅಂದರೆ ಯಾರು ನಮಗಿಂತ ಎಷ್ಟು ಬೇರೆ. ಅಂಬರೀಷನ ಕಥೆ ಬರುತ್ತೆ ಇದರೊಳಗೆ, ಮಹಾಭಾರತರು ಹೇಳ್ತಾರೆ. ಅಂಬರೀಷ ದೊಡ್ಡ ಯಜ್ಞ ಮಾಡ್ತಾನೆ, ಅವನು ಸೇನಾಧಿಪತಿ ಇರ್ತಾನೆ. ಮುಂದೆ ಅವರು ಇಬ್ಬರು ದೇಹ ಬಿಟ್ಟುಬಿಡ್ತಾರೆ, ಸೇನಾಧಿಪತಿ ಇವನಿಗಿಂತ ಮೇಲಿನ ಜಾಗಕ್ಕೆ ಹೋಯ್ತು ಬಿಡ್ತಾನೆ, ಇವನಿಗಿಂತ ಮೇಲೆ. ಭಾಳ ಆಶ್ಚರ್ಯ ಆಗುತ್ತೆ ಆತನಿಗೆ, ಏನಿದು, ನಾನು ರಾಜ, ಯಜ್ಞ ಮಾಡಿದವನು ನಾನು, ಅವನು ಸೇನಾಧಿಪತಿ, ಅವನಿಗೆ ಫಲ ಇಲ್ಲಿ, ನನ್ನ ಯೋಗ್ಯತೆಯಲ್ಲಿ ಅವನು ಹಸಿ ಮೇಲೆ ಬಂದೇ ಇಲ್ಲ, ಆ ಫೀಲ್ಡಲ್ಲೇ ಇಲ್ಲ ಅವನು. ಅವತ್ತಿನ ದಿವಸ ಅಲ್ಲಿ ಇಲ್ಲೇ ಇಲ್ಲ. ಅವ್ನಿಗೆ ಯಾಕೆ ಜಾಗ ಕೊಟ್ಟಿ ಅಂದರೆ ನಿಮಗೆ ಗೊತ್ತಿಲ್ಲ, ನೀನು ಯಜ್ಞ ಮಾಡ್ತಾ ಕೂತಿದ್ದಿ, ಆಗ ಒಬ್ಬ ರಾಕ್ಷಸ ಬಂದ, ಭಾರಿ ದೊಡ್ಡ ರಾಕ್ಷಸ, ನೀವು ಸೇನಾಧಿಪತಿ ಏನು ಮಾಡ್ದ, ಅವನು ವಿಘ್ನ ಬರದಂತೆ ನೋಡಿಕೊಂಡ, ಅವನು ಕೊಂದ, ಗೊತ್ತಾಯ್ತಾ, ಆ ಪುಣ್ಯದಿಂದ ನಿನಗಿಂತ ನಿನ್ನ ಯಜ್ಞ ಮುಗಿದಿದ್ದು ಅದರಿಂದ, ನಿನ್ನ ಯಜ್ಞ ಕೆಟ್ಟೋಗ್ತಾ ಇತ್ತು ಆದ್ದರಿಂದ ಪುಣ್ಯ ಜಾಸ್ತಿ ಆತ ಬಂದಿದೆ ಅಂತ. ಯಜ್ಞನೇ ಮಾಡಿಲ್ಲ ಅವನು, ಅವನಿಗೆ ಇವನಿಗಿಂತ ಜಾಸ್ತಿ ಪುಣ್ಯ. ಇದು ಅರ್ಥ ಮಾಡಿಕೊಂಡ್ರೆ ಪುಣ್ಯ ಮಾಡೋದು ಭಾರಿ, ನಮಗೆ ಅದೇ ಜಾಗ ಆಗಬೇಕು, ಅದೇ ಆಗಬೇಕು, ಮಾಡ್ಕೊಂಡು ಪುಣ್ಯ ಕಳ್ಕೊಂಡ್ಬಿಡ್ತಾ. ಭೀಮಸೇನ ದೇವರು ಹೆಸರು ಮೇಲೆ ಕೂತಿಲ್ಲ ರಾಜಸೂಯ ಯಾಗದಲ್ಲಿ, ಕೂತಿದ್ದ ಧರ್ಮರಾಜ. ಪುಣ್ಯ ಯಾರಿಗೆ ಬಂತು, ಕಿಮೋದ ಭಗವನ್ ರಾಜಸೂಯಾಶ್ವಮೇಧೆ. ಯಾತಕ್ಕೆ, ಯಜ್ಞಕ್ಕೆ ಎಲ್ಲ ವಿಧವಾದಂಥ ಅನುಗ್ರಹ ಮಾಡಿಕೊಟ್ಟಿದ್ದವರು, ಜರಾಸಂದರ ಸಂಹಾರದಿಂದ ಹಿಡಿದು ಎಲ್ಲದಕ್ಕೆ ಹಿಂದಿದ್ದಿದ್ದಾರೋ ಭೀಮಸೇನ. ಸೊ ಪುಣ್ಯ ಯಾರಿಗೆ ಜಾಸ್ತಿ ಬಂತಾಗ, ಅವರಿಗೆ ಜಾಸ್ತಿ ಬಂತು. ಇದನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ನಿಮಗೆ ಗಲಾಟೆನೇ ಬರೋದಿಲ್ಲ, ನಮಗೆ ಅದೇ ಕೆಲಸ ಕೊಡಬೇಕು, ಹಾಗೆ ಮಾಡಬೇಕಾಗಿರ್ತಿಲ್ಲ. ಇವ್ರು ನೋಡಿ ಕಣ್ಣಿಗೆ ಕಂಡಿಲ್ಲ, ಇವನು ಯಾರ ಕಣ್ಣಿಗೂ ಕಂಡಿಲ್ಲ. ಅವ್ರ ಫೋಟೋದಲ್ಲಿ ಎಲ್ಲ ಒಂದು ಫೋಟೋದಲ್ಲಿ ಮುಂದೆ ಬಿದ್ದಿಲ್ಲ, ಎಲ್ಲ ಫೋಟೋದಲ್ಲಿ ಅವನಿದ್ದಾನೆ. ಮತ್ತೆ ಆದರೆ ಅವನು ಪುಣ್ಯ ಜಾಸ್ತಿ ನಾವು ತಿಳ್ಕೊಂಡ್ಬಿಡ್ತೇವೆ, ತಪ್ಪದು. ನಮ್ಮ ರೋಲ್ ಎಷ್ಟು ಇಂಪಾರ್ಟೆಂಟ್, ಅದಕ್ಕೆ ಅವ್ರು ಗುಪ್ತ ಸಾಧನೆ ಅಂತ ಹೇಳ್ತಾರಲ್ಲ ಹಾಗೆ. ಆ ಫೀಲ್ಡಲ್ಲ ಇಲ್ಲ ಅವರು, ಬ್ರಹ್ಮಣ್ಯ ತೀರ್ಥ ಜಪದ ಬಂತ ಆರಾಧನೆ ಬರುತ್ತಲ್ಲ, ಜಪ ಮಾಡಿದ್ರು, ಅವ್ರು ಸನ್ಮಾನ ಮಾಡೋಕೆ ಇದೇ ಇಲ್ಲ, ಹೊರಟೋಗ್ಬಿಟ್ಟಿದ್ರು ಆಗಲೇ. ಅವರು ಅವ್ರಿಗೆ ಅದು ಬೇಕಿದ್ದಿಲ್ಲ, ಲೋಕಾನುಗ್ರಹ ಮಾಡೋದು ಬೇಕಿತ್ತೇ ಹೊರತು ಪ್ರತಿಫಲ ಅವರು ಅಪೇಕ್ಷೆ ಮಾಡಲಿಲ್ಲ. ಆ ದೃಷ್ಟಿಯಿಂದ ಇದ್ದಾಗ ನಮಗೆ ನಮ್ಮ ತುಂಬ ಗಲಾಟೆಗಳು ಯಾತಕ್ಕಾಗುತ್ತೆ, ನಮಗೆ ಡ್ಯೂ ಪ್ಲೇಸ್ ಸಿಗಲಿಲ್ಲ, ನಮಗೆ ಭಾರಿ ಹಿಂದೆ ಕೊಡಿಸಿ. ಅದೆಲ್ಲ ಅದು ದೊಡ್ಡದಲ್ಲ, ಏನು ನಡೀತಲ್ಲ ಈಗ, ನಿಮ್ಮಿಂದ ಕೆಲಸ ಆಯ್ತಿಲ್ಲೋ ಆ ಪುಣ್ಯ ನಿಮಗೆ ಬರುತ್ತೆ, ಕ್ರೆಡಿಟ್ ಆಗೋ ನಿಮಗೆ. ಆನ್ಲೈನು ಯೋಚನೆ ಮಾಡೋಂಗಿಲ್ಲ, ದೇವರಾಗ ಕಳಿಸ್ಬಿಟ್ಟಿರ್ತಾರೆ ಅಕೌಂಟ್ಗೆನೆ. ಇವ್ನು ನೋಡಿ ಇಲ್ಲ ಕೂತು ಖಾಲಿ ಪಾಸ್ಬುಕ್ ನೋಡ್ಕೊಂಡು ಕೂತಿದ್ದಾರೆ, ಅಲ್ಲಿ ಎರಡು ಪಾಸ್ಬುಕ್ ನೋಡ್ತಾ ಕೂತಿದ್ದಾರೆ ಅಷ್ಟೇ. ಅದು ನಮಗೆ ಏನು ಕೊಡುತ್ತಾ ನಿಮಗಾಗ, ಇವರ ಪ್ರತಿಷ್ಠೆಗೆ ಇಷ್ಟೇ ಹೋಗಿಬಿಡುತ್ತ. ನಮಗೆ ದೇವರ ಅನುಗ್ರಹ ಮಾಡಿ ಕೊಡೋರು ಕೊಟ್ಟೆ ಕೊಡ್ತಾನೆ, ಆದ್ದರಿಂದ ದೇವರ ಸರ್ಕಾರದಲ್ಲಿ ಮೋಸ ಇಲ್ಲ, ಆದ್ದರಿಂದ ನಿಶ್ಚಿಂತೆಯಾಗಿರ್ಬೋದು. ಇಷ್ಟು ಪ್ರೀತಿ ಎಲ್ಲದರಲ್ಲೂ, ಒಳಗಿದ್ದು ಮಾಡಿಸ್ತಿರೋದು ಯಾರು ಈ ಮಧ್ಯೆ ಧರ್ಮ ಕೂತ್ಕೊಂಡು ಮಾಡಿಸ್ತಿರೋದು ಅವರೇ, 6-3-2,000 ಮಾಡಿಸ್ತಾರೆ ಯಾರು. ಅದಕ್ಕೆ ನಾವು ಯಾರೇ ಏನೇ ಕೆಲಸ ಮಾಡಿದ್ರು ಕೂಡ ಹೆಚ್ಚು ಪುಣ್ಯ ಬರೋದು ಯಾರಿಗೆ, ವಾಯುದೇವರಿಗೆ ಬರೋದು. ಅವರಿಲ್ಲರೂ ಏನು ಮಾಡೋಕ್ಕೆ ಬರ್ತಿರಲಿಲ್ಲ, ಜ್ಞಾನ ಕೊಡೋದವರು, ಮಾಡಿಸೋದವರು, ಶಕ್ತಿ ಕೊಡೋದವರು, ಪ್ರತಿಯೊಂದರೊಳಗೆ ಉಳಿದವ್ರ ಜೊತೆಗಿದ್ದು ಅವ್ರು ಅಲ್ಲಿಂದ ಮಾಡಿಸೋದವರು. ಮತ್ತೆ ಅದೇ ಅವ್ರ ಪುಣ್ಯ ಎಷ್ಟು ಅಂತ ಹೇಳೋದಕ್ಕೆ ಬರೋದಿಲ್ಲ, ಅದಕ್ಕೆ ಬ್ರಹ್ಮ ಪದವಿ ಬರುತ್ತೆ ಅಂದರೆ ಒಪ್ಪಲೇಬೇಕು. ಅದು ನಿಮ್ಮ ಪ್ರಶ್ನೆ ಅರ್ಥ ಇದೆ ಈಗ, ಏನು ಹೇಳಿ. ಇವರು ಪ್ರಶ್ನೆ ಬೇರೆ ಆಂಗಲ್ ಪ್ರಶ್ನೆ ಇದು. ಆ ಪ್ರಶ್ನೆ ನಾನು ಹೇಳಿದ್ದೇನೆ ಈಗ, ಧರ್ಮರಾಜನಿಗೆ ಪುಣ್ಯ ಜಾಸ್ತಿ ಬಂತು, ಭೀಮಸೇನರಿಗೆ ಜಾಸ್ತಿ ಪುಣ್ಯ ಬಂತು, ನಮ್ಮ ಪ್ರಶ್ನೆ ಈಗ ಅಷ್ಟೇ. ಅದರಲ್ಲಿ ಯಾರಿಗೆ ಜಾಸ್ತಿ ಪುಣ್ಯ ಬಂತು ಅಲ್ಲ, ಹೇಳಿಲ್ಲ, ಭೀಮಸೇನ ದೇವರಿಗೆ ಬಂತು. ಈ ಇಶ್ಯೂ ಬೋಧವ ತೆರಿಗೆ, ಧರ್ಮರಾಜ ಯಜ್ಞ ಮಾಡಿದ, ಭೀಮಸೇನ ಯಜ್ಞ ಮಾಡಿಸಿದ್ರು, ಪುಣ್ಯ ಯಾರು ಜಾಸ್ತಿ, ಏನು ಉತ್ತರ ಕೊಡಬೇಕು ಅದಕ್ಕೆ? ಭೀಮಸೇನ ದೇವರಿಗೆ ಪುಣ್ಯ ಜಾಸ್ತಿ ಹೊರತು ಧರ್ಮರಾಜನಿಗಲ್ಲ, ಬೋಧವೈತಿ. ಆದರೆ ಮುಂದೇನಾಯಿತು, ಧರ್ಮರಾಜರ ರಾಜಸೂಯಾಗ ಮಾಡಿದ್ರೆ ಜಾಸ್ತಿ ಪುಣ್ಯ ಬಂದಿತ್ತು, ಅದು ಕಳೆದಕ್ಕೋಸ್ಕರ ಜೂಜಾಡಿಸಿರೋ ತಪತ್ತು. ಅಂದರೆ ಧರ್ಮರಾಜನಿಗೆ ಏನು ಪುಣ್ಯ ಬಂತಲ್ಲ, ಆ ಪುಣ್ಯ ಆತನಿಗೆ ಬರಬೇಕಾದ್ರೆ ಜಾಸ್ತಿ ಬಂತು. ಅರ್ಥ ಆಯ್ತಾ? ಈಗ ಅದು ಹೋಗ್ಲಿಕ್ಕೆ ಮಾಡಿದ್ದು ನೀವು ಎರಡು ಕನ್ಸೆಸ್ ಮಾಡ್ಕೊಂಬಿಟ್ಟಿದ್ದೀರಿ. ಇವರು ಅತ್ತ ಇವರು ಏನು ತಿಳ್ಕೊಂಬಿಟ್ಟಿದ್ದಾರೆ ಅಂದರೆ ಧರ್ಮರಾಜನಿಗೆ ಜಾಸ್ತಿ ಪುಣ್ಯ ಬಂತು, ಭೀಮಸೇನಿಗೆ ಕಡಿಮೆ ಬಂತು, ಅದು ಬ್ಯಾಲೆನ್ಸ್ ಮಾಡೋಕ್ಕೆ ಅದು ಮಾಡಿ ಈಗಲೇ ಶಿಫ್ಟ್ ಮಾಡಿದರು ಅಲ್ಲ. ಧರ್ಮರಾಜನಿಗೆ ಬಂದ ಪುಣ್ಯ ಯೋಗ್ಯತೆಗಿಂತಲೇ ಜಾಸ್ತಿ ಬಂತು. ಅರ್ಥ ಆಯ್ತಾ? ಅಂದರೆ ಉದಾಹರಣೆಗೆ ಅವ್ರಿಗೆ ಲಕ್ಷ ಕೊಟ್ಟು, ಉದಾಹರಣೆಗೆ ಒಬ್ಬರು ಸಂಬಳ ತೊಗೊಂಡು ಒಂದು 50,000 ಸಂಬಳ ತೊಗೊಂಡೇ ಇದ್ದಾನೆ, 20,000 ಸಂಬಳ ತೊಗೊಂಡೇ ಇದ್ದಾನೆ, 50,000 ಸಂಬಳ 20,000 ಕೊಟ್ಬಿಟ್ಟು 2,000 ಹೋಗಿತ್ತು ಕ್ಲರ್ಕಿಂದ. ಇದು ಅಧಿಕ, ಇದು 50,000 ಅಧಿಕ ಅಲ್ಲ. 20 ಕೊಡೋದು 22,000 ಕೊಟ್ಟ. ಅರ್ಥ ಆಯ್ತಾ ನಿಮಗೆ? ಈ ಅಧಿಕ ಹೋಗ್ಬೇಕೀಗ, ಆ ಅಧಿಕ ಅಲ್ಲ. ಗೊತ್ತಾಯ್ತಾ ಈಗ? ಸೊ ಕನ್ಫ್ಯೂಷನ್ ಎಲ್ಲಂತ ಗೊತ್ತಾಯ್ತಾ? ಈಗ ಕ್ಲರ್ಕ್ ಸಸ್ಪೆಂಡ್ ಆಗ್ತಾರೆ ಅಂತ ಮಾಡಿದ್ರೆ ಬ್ಯಾಂಕ್ನಲ್ಲಿ ಸಸ್ಪೆಂಡ್ ಮಾಡ್ತಾರೆ. ಇವನು 10 ಕೊಡಲಿ ಅದಕ್ಕೆ 11 ಕೊಟ್ಟಿ ನೀನು. ಗೊತ್ತಾಯ್ತಾ? ಅರ್ಥ ಆಯ್ತಾ? ಅದು ಆ ಥರ ಹೇಳ್ತೀವಿ ಅಧಿಕ ಪುಣ್ಯ. ಅಧಿಕ ಪುಣ್ಯ ಅಂಬೋದು ಅವರವ್ರ ಯೋಗ್ಯತೆಗೆ ಅಧಿಕ, ಬೇರೆ ಅಧಿಕ ಅಲ್ಲ. 10 ಕೊಡಲಿ 11 ಕೊಟ್ಟರೆ ಅಧಿಕ, ಆ 1,000 ಕೊಡಲಿ 999 ಕೊಟ್ಟರು ಕೂಡ ಅದು ಕಡಿಮೆ. ಇವನಿಗೆ ಒಂದು ಜಾಸ್ತಿ ಕೊಟ್ಟರು ಅಧಿಕ, ಯಾರಿಗೆ ಎಷ್ಟು ಕೊಡಬೇಕು ಅಷ್ಟು ಕೊಡಬೇಕು. ಗೊತ್ತಾಯ್ತಾ? ಸೊ ಭೀಮಸೇನದೇವರಿಗೆ ಅಧಿಕ ಪುಣ್ಯದ ಪ್ರಶ್ನೆಯೂ ಇಲ್ಲ, ಕಡಿಮೆ ಆಗೋ ಪ್ರಶ್ನೆಯೂ ಇಲ್ಲ. ಯಾಕಂದರೆ ಅವ್ರಿಗೆ ಅಧಿಕ ಪುಣ್ಯ ಬರೋದು ಯಾವ ಯೋಗ್ಯತೆಗಿಂತ ಹೆಚ್ಚು ಮಾಡಿದಾಗ ಅಧಿಕ ಆಗುತ್ತೆ. ಭೀಮಸೇನದೇವ್ರ ಯೋಗ್ಯತೆ ಎಷ್ಟು ದೊಡ್ಡದು ಅಂತ ಕೇಳಿದರೆ ಅಧಿಕ ಆಗೋ ಚಾನ್ಸೇ ಇಲ್ಲ. ಸಮುದ್ರಕ್ಕೆ ಜಾಸ್ತಿ ನೀರು ಹಾಕಿಬಿಟ್ರೆ ಏನಾಗುತ್ತೆ ಅಂತ ಕೇಳಿದ್ರೆ ಹಾಗೆ ಇದು ನದಿಗಳು ಓವರ್ ಫ್ಲೋ ಆಗುತ್ತೆ ಸಮುದ್ರ, ಅಲ್ಲಿ ಹತ್ತೆ ಇಲ್ಲ ಮಾಡುತ್ತೆ ಹೊರತು ಈ ಕಡೆ ಬರೋದಿಲ್ಲ. ಅದೇ ಯದವಾರದಿಟ್ಟು ಅದಕ್ಕೆ ಅರ್ಥ ನಮ್ಮ ಯೋಗ್ಯತೆ ತಕ್ಕಷ್ಟು ಪುಣ್ಯಕ್ಕಿಂತ ಜಾಸ್ತಿ ಬಂದರೆ ಅಧಿಕ ಪುಣ್ಯ ಅಂತ. ಓವರ್ ಸ್ಪೀಡ್ ಅಂದರೆ ಯಾವುದಕ್ಕೂ ಹೋದ್ರೆ ಓವರ್ ಸ್ಪೀಡ್ ಅಲ್ಲ, ಕಂಪೇರ್ ಮಾಡಬಾರ್ದು. 60 ಹೋಗಲಿ 70 ಹೋದ್ರೆ ಓವರ್ ಸ್ಪೀಡ್ ಅದು, ಇನ್ನೊಬ್ಬರು 100 ಹೋಗ್ತಿದ್ದ ಅದಕ್ಕಿಂತ ಕಡಿಮೆ ಅಂತ ಕ್ಲೇಮ್ ಮಾಡಬಾರ್ದು. ಆ 100 ಕಡಿಮೆ ಹೋಗಿದ್ದೀನಿ ನಾನು, ಆದರೆ ಅಧಿಕ ಚೋಡ ನಿನ್ನ ಯೋಗ್ಯತೆಗೆ ಅಧಿಕ ಪುಣ್ಯ. ನೀನು ಹೋಗೋದೊಂದು ಸಣ್ಣ ವೆಹಿಕಲ್ ಇಟ್ಕೊಂಡ್ಬಿಟ್ಟು ನೀನು ಪ್ಲೇನ್ ಸ್ಪೀಡಲ್ಲಿ ಹೋದರೆ ಕಾರಲ್ಲಿ ಅಧಿಕ ವೇಗ ಸ್ಪೀಡ್ ಅಂಬೋದು ಆ ರೀತಿ ತಗೋ, ಈ ರೀತಿ ತಗೋಬಾರ್ದು. ಗೊತ್ತಾಯ್ತಾ? ಅಲ್ಲಿಗಿರಲಿ, ನಾಳೆ ಕಂಟಿನ್ಯೂ ಮಾಡಿ. ಗೊತ್ತಾಗುತ್ತೆ ಬೇಗ ಶುರು ಆಗಂದ್ರೆ ಬೇಗ ಮುಗಿಸ್ತಾ ಇದ್ದೆ ಅಷ್ಟೇ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಲಯಃ.